ಶಾಲ್ವಾ ಮತ್ತು ಯದುವಂಶದವರ ನಡುವೆ ಕದನ. ಕೃಷ್ಣನು ಸಾಮಾನ್ಯ ಮನುಷ್ಯನ ಪಾತ್ರದಲ್ಲಿ ನಡೆಸಿದ ವಿವಿಧ ಚಟುವಟಿಕೆಗಳನ್ನು ಶುಕಮುನಿಗಳು ನಿರೂಪಿಸುತ್ತಿದ್ದಾಗ ಯದುವಂಶದವರಿಗೂ ಶಾಲ್ವನೆಂಬ ರಾಕ್ಷಸನಿಗೂ ನಡೆದ ಯುದ್ಧವನ್ನು ನಿರೂಪಿಸಿದರು. ಶಾಲ್ವನು ಹೇಗೋ ಸೌಭ ಎನ್ನುವ ಅಸಾಧಾರಣ ವಿಮಾನವನ್ನು ಪಡೆದುಕೊಂಡಿದ್ದನು. ಶಾಲ್ವರಾಜನು ಶಿಶುಪಾಲನ ಆಪ್ತಗೆಳೆಯ. ಶಿಶುಪಾಲನು ರುಕ್ಮಿಣಿಯನ್ನು ವಿವಾಹವಾಗಲು ಹೋದಾಗ ಶಾಲ್ವನು ವರನ ಕಡೆಯವರಲ್ಲಿ ಒಬ್ಬನಾಗಿದ್ದನು. ಯದುವಂಶದ ಸೈನಿಕರಿಗೂ ಎದುರು ಪಕ್ಷದ ರಾಜರಿಗೂ ಯುದ್ಧವಾದಾಗ ಯದುವಂಶದ ಸೈನಿಕರು ಶಾಲ್ವನನ್ನು ಸೋಲಿಸಿದರು. ಅವನು ಸೋತರೂ ಸಹ ತಾನು ಮುಂದೆ ಯದುವಂಶದವರನ್ನು ಇಡೀ ಪ್ರಪಂಚದಿಂದ ತೊಡೆದು ಹಾಕುವುದಾಗಿ ಎಲ್ಲ ರಾಜರ ಮುಂದೆ ಪ್ರತಿಜ್ಞೆ ಮಾಡಿದನು. ರುಕ್ಮಿಣಿಯ ವಿವಾಹದ ಕಾಲದಲ್ಲಿ ಸೋತಂದಿನಿಂದ ಕೃಷ್ಣನ ವಿಷಯದಲ್ಲಿ ದ್ವೇಷವನ್ನು ಉಳಿಸಿಕೊಂಡೇ ಬಂದಿದ್ದನು. ಕೃಷ್ಣನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ ಅವನು ಒಬ್ಬ ಮೂರ್ಖ. ಸಾಮಾನ್ಯವಾಗಿ ಇಂತಹ ಮೂರ್ಖ ರಾಕ್ಷಸರು ತಮ್ಮ ಯೋಜನೆಗಳನ್ನು ಸಾಧಿಸಲು ಶಿವನಂತಹ ದೇವತೆಗಳ ಮೊರೆ ಹೋಗುತ್ತಾರೆ. ಹಾಗೆಯೇ ಶಾಲ್ವನು ಶಕ್ತಿಯನ್ನು ಪಡೆಯಲು ಶಿವನ ಚರಣಕಮಲಗಳಲ್ಲಿ ಆಶ್ರಯವನ್ನು ಪಡೆದನು. ಪ್ರತಿನಿತ್ಯವೂ ಒಂದು ಮುಷ್ಟಿ ವಿಭೂತಿಯನ್ನಲ್ಲದೆ ಬೇರೆ ಯಾವ ಆಹಾರವನ್ನು ಸೇವಿಸದೆ ಅವನು ಕಠಿಣ ತಪಸ್ಸನ್ನು ಮಾಡಿದನು. ಪಾರ್ವತಿಯ ಪತಿಯಾದ ಶಿವನು ಬಹು ಕರುಣಾಳು. ಅವನನ್ನು ಸಂತೋಷಪಡಿಸಲು ಯಾರಾದರೂ ಕಠಿಣ ತಪಸ್ಸನ್ನು ಮಾಡಿದರೆ ಅವನಿಗೆ ಬಹುಬೇಗ ತೃಪ್ತಿಯಾಗುತ್ತದೆ. ಆದುದರಿಂದ ಶಾಲ್ವನು ಒಂದು ವರ್ಷ ಕಾಲ ಒಂದೇ ಸಮನೆ ತಪಸ್ಸನ್ನು ಮಾಡಿದ ಮೇಲೆ ಶಿವನು ಅವನಿಗೆ ಪ್ರಸನ್ನನಾದನು ಮತ್ತು ಅವನ ಅಪೇಕ್ಷೆಯು ಈಡೇರಲು ವರವನ್ನು ಕೇಳುವಂತೆ ಹೇಳಿದನು. ಯಾವುದೇ ದೇವತೆ, ರಾಕ್ಷಸ, ಮನುಷ್ಯ, ಗಂಧರ್ವ, ನಾಗ ಅಥವಾ ಅಸುರರು ನಾಶ ಮಾಡಲಾಗದಂತಹ ಒಂದು ವಿಮಾನವನ್ನು ತನಗೆ ನೀಡಬೇಕೆಂದು ಶಾಲ್ವನು ಶಿವನನ್ನು ಬೇಡಿದನು. ಅಲ್ಲದೆ ತಾನು ಎಲ್ಲೆಲ್ಲಿ ಹೋಗಬೇಕೆಂದರೂ ವಿಮಾನವು ಅಲ್ಲಲ್ಲಿಗೆ ಹಾರಿ ಹೋಗಬೇಕು ಮತ್ತು ನಿರ್ದಿಷ್ಟವಾಗಿ ಯದುವಂಶದವರಿಗೆ ಅಪಾಯವನ್ನು ಮಾಡಬೇಕು, ಭಯವನ್ನುಂಟು ಮಾಡಬೇಕು ಎಂದು ಅಪೇಕ್ಷಿಸಿದನು. ಶಿವನು ಆ ವರವನ್ನು ಕೊಡಲು ಒಪ್ಪಿದನು. ಈ ಕಬ್ಬಿಣದ ವಿಮಾನವನ್ನು ನಿರ್ಮಿಸಲು ಶಾಲ್ವನು ಮಾಯಾಸುರನ ನೆರವನ್ನು ಪಡೆದನು. ಅದು ಎಷ್ಟು ಗಟ್ಟಿಯಾಗಿದ್ದಿತ್ತು ಮತ್ತು ದುರ್ದ್ರಮವಾಗಿತ್ತು ಎಂದರೆ ಯಾರಿಗೂ ಅದನ್ನು ಬೀಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಊರಿನಷ್ಟು ದೊಡ್ಡದಾದ ವಿಮಾನ. ಅದು ಎಷ್ಟು ಎತ್ತರದಲ್ಲಿ ಮತ್ತು ಎಷ್ಟು ವೇಗವಾಗಿ ಹಾರುತ್ತಿದ್ದಿತ್ತು ಎಂದರೆ ಅದು ಎಲ್ಲಿದೆ ಎಂದು ನೋಡುವುದು ಅಸಾಧ್ಯವಾಗಿತ್ತು ಎಂದೇ ಹೇಳಬಹುದು. ಆದುದರಿಂದ ಅದರ ಮೇಲೆ ಆಕ್ರಮಣ ಮಾಡುವ ಪ್ರಶ್ನೆಯೇ ಇರಲಿಲ್ಲ. ಹೊರಗಡೆ ಕತ್ತಲಿದ್ದರೂ ವಿಮಾನ ಚಾಲಕನು ಅದನ್ನು ಎಲ್ಲಿಗೆ ಬೇಕಾದರೂ ಕೊಂಡೊಯ್ಯಬಹುದಾಗಿತ್ತು. ಇಂತಹ ಅದ್ಭುತವಾದ ವಿಮಾನವನ್ನು ಪಡೆದುಕೊಂಡು ಶಾಲ್ವನು ಅದರಲ್ಲಿ ದ್ವಾರಕಾ ನಗರಕ್ಕೆ ಹೋದನು. ಏಕೆಂದರೆ ಅವನಿಗೆ ಯಾದವರನ್ನು ಕಂಡರೆ ಸದಾ ದ್ವೇಷ. ಅವನು ವಿಮಾನವನ್ನು ಪಡೆದುಕೊಂಡದ್ದೇ ಅವರ ನಗರದ ಮೇಲೆ ದಾಳಿ ಮಾಡಲು. ಶಾಲ್ವನು ದ್ವಾರಕಾ ನಗರದ ಮೇಲೆ ಆಕಾಶದಿಂದ ದಾಳಿ ಮಾಡಿದ ಮಾತ್ರವಲ್ಲ, ದೊಡ್ಡ ಪದಾತಿ ಸೈನ್ಯದಿಂದ ನಗರವನ್ನು ಸುತ್ತುವೈದನು. ಸೈನಿಕರು ನಗರದ ಸುಂದರ ಸ್ಥಳಗಳ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದರು. ಸ್ನಾನಗೃಹಗಳು, ನಗರ ದ್ವಾರಗಳು, ಅರಮನೆಗಳು, ಗಗನಚುಂಬಿ ಮನೆಗಳು, ನಗರದ ಸುತ್ತ ಇದ್ದ ಎತ್ತರದ ಗೋಡೆಗಳು ಮತ್ತು ಮನರಂಜನೆಗಾಗಿ ಜನರು ಸೇರುವ ವಿಹಾರ ಸ್ಥಳಗಳು ಎಲ್ಲವನ್ನು ನಾಶ ಮಾಡಲು ಪ್ರಾರಂಭಿಸಿದನು. ಭೂಮಿಯ ಮೇಲಿದ್ದ ಸೈನಿಕರು ದಾಳಿ ಮಾಡುತ್ತಿದ್ದಾಗ ವಿಮಾನವು ದೊಡ್ಡ ಕಲ್ಲು ಫಲಕಗಳು, ಮರಗಳ ಕಾಂಡಗಳು, ಸಿಡಿಲುಗಳು, ವಿಷ ಸರ್ಪಗಳು ಮತ್ತು ಇತರ ಅನೇಕ ಅಪಾಯಕಾರ ವಸ್ತುಗಳನ್ನು ಕೆಳಕ್ಕೆ ಎಸೆಯಿತು. ಶಾಲ್ವನು ನಗರದೊಳಗೆ ದೊಡ್ಡ ಸುಂಟರ ಗಾಳಿಯನ್ನು ಎಬ್ಬಿಸಿದನು. ಆಕಾಶವನ್ನು ಮುಚ್ಚಿದ ಧೂಳಿನಿಂದ ಇಡೀ ದ್ವಾರಕಾ ನಗರವು ಕತ್ತಲಾಯಿತು. ಬಹು ಹಿಂದೆ ತ್ರಿಪುರಾಸುರನು ಭೂಮಿಯಲ್ಲಿ ಉಂಟು ಮಾಡಿದ್ದ ಸಂಕಟದಷ್ಟು ಸಂಕಟವನ್ನೇ ಶಾಲ್ವನ ವಿಮಾನವು ದ್ವಾರಕಾಪುರದಲ್ಲೆಲ್ಲ ಉಂಟು ಮಾಡಿತು. ದ್ವಾರಕಾಪುರಿಯ ನಿವಾಸಿಗಳಿಗೆ ಎಷ್ಟು ಪೀಡೆಯಾಯಿತು ಎಂದರೆ ಅವರಿಗೆ ಒಂದು ಕ್ಷಣವೂ ನೆಮ್ಮದಿಯಿಂದಿರಲಿಲ್ಲ. ಪ್ರದ್ಯುಮ್ನಂತಹ ದಳಪತಿಗಳ ನಾಯಕತ್ವದಲ್ಲಿ ದ್ವಾರಕಾನಗರದ ವೀರರು ಶಾಲ್ವರ ವಿಮಾನದ ಮೇಲೂ ಸೈನಿಕರ ಮೇಲೂ ಪ್ರತಿ ದಾಳಿಯನ್ನು ನಡೆಸಿದರು. ಪುರಜನರ ಅತೀವ ಸಂಕಟವನ್ನು ನೋಡಿದಾಗ ಪ್ರದ್ಯುಮ್ನನು ತನ್ನ ಸೈನಿಕರ ವ್ಯೂಹವನ್ನು ರಚಿಸಿ ಪುರಜನರಿಗೆ ರಕ್ಷಣೆ ಭರವಸೆಯನ್ನು ನೀಡುತ್ತಾ ತಾನೇ ರಥವನ್ನು ಏರಿದನು. ಅವನ ಹಿಂದೆ ಸಾತ್ಯಕಿ, ಚಾರುದ್ವೇಷ್ಣ ಮತ್ತು ಸಾಂಬನಂತಹ ವೀರರು ಸೇರಿದ್ದರು. ಪ್ರದ್ಯುಮ್ನನ ತಮ್ಮಂದಿರು ಅಕ್ರೂರ, ಕೃತವರ್ಮ, ಬಾನವಿಂದ, ಗದ, ಶುಕ, ಸಾರಣ ಮೊದಲಾದವರು ಶಾಲ್ವರೊಡನೆ ಹೋರಾಡಲು ನಗರದಿಂದ ಹೊರಕ್ಕೆ ಬಂದರು. ಅವರೆಲ್ಲರೂ ಮಹಾನ್ ಯೋಧರು. ಒಬ್ಬೊಬ್ಬನು ಸಾವಿರಾರು ಮಂದಿಯೊಡನೆ ಹೋರಾಡಬಲ್ಲವನು. ಪ್ರತಿಯೊಬ್ಬನೂ ಸಂಪೂರ್ಣವಾಗಿ ಶಾಸ್ತ್ರಾಸ್ತ್ರ ಸನ್ನದ್ಧನಾಗಿದ್ದನು. ಪ್ರತಿಯೊಬ್ಬನಿಗೂ ನೂರಾರು ಸಾವಿರಾರು ರಥಿಕರು, ಆನೆಗಳು, ಕುದುರೆಗಳು ಮತ್ತು ಪದಾತಿಗಳ ಬೆಂಬಲವಿತ್ತು. ಹಿಂದೆ ದೇವಾಸುರರ ನಡುವೆ ಯುದ್ಧ ನಡೆದಂತೆಯೇ ಎರಡು ವರ್ಗಗಳಲ್ಲಿ ಘೋರ ಸಮರವು ಪ್ರಾರಂಭವಾಯಿತು. ಸಮರವು ಉಗ್ರವಾಗಿತ್ತು. ಯುದ್ಧದ ಭಯಂಕರತೆಯನ್ನು ಕಂಡವನ ರೋಮಗಳು ನಿಮಿರಿ ನಿಲ್ಲುತ್ತಿದ್ದವು. ಕೂಡಲೇ ಪ್ರದ್ಯುಮ್ನನು ಸೌಭದ ಅರಸನಾದ ಶಾಲ್ವನ ವಿಮಾನದ ನಿಗೂಢ ಶಕ್ತಿ ಪ್ರದರ್ಶನವನ್ನು ಎದುರಿಸಿದನು. ವಿಮಾನದ ರಹಸ್ಯ ಶಕ್ತಿಯಿಂದ ಶಾಲ್ವನು ರಾತ್ರಿಯಂತಹ ಕತ್ತಲನ್ನು ಸೃಷ್ಟಿಸಿದ್ದನು. ಆದರೆ ಪ್ರದ್ಯುಮ್ನನ ಒಮ್ಮೆಲೆ ಉದಯಿಸುವ ಸೂರ್ಯನಂತೆ ಕಾಣಿಸಿಕೊಂಡನು. ಸೂರ್ಯೋದಯವಾಗುತ್ತಲೇ ರಾತ್ರಿಯ ಕತ್ತಲೆಯು ಚದರಿ ಹೋಗುವಂತೆ ಪ್ರದ್ಯುಮ್ನನು ಕಾಣಿಸಿಕೊಳ್ಳುತ್ತಲೇ ಶಾಲ್ವನು ಮೆರೆಯುತ್ತಿದ್ದ ಶಕ್ತಿಯು ಅಳೆದು ಹೋಯಿತು. ಪ್ರದ್ಯುಮ್ನನ ಪ್ರತಿಯೊಂದು ಬಾಣಕ್ಕೂ ಕೊನೆಯಲ್ಲಿ ಚಿನ್ನದ ಗರಿ ಇದ್ದಿತ್ತು. ಬಾಣಕ್ಕೆ ಹರಿತವಾದ ಕಬ್ಬಿಣದ ಅಂಚಿತ್ತು. ಇಂತಹ 25 ಬಾಣಗಳಿಂದ ಪ್ರದ್ಯುಮ್ನನು ಶಾಲ್ವನ ದಳಪತಿಯನ್ನು ಕೊಂದನು. ಅನಂತರ ಶಾಲ್ವನ ದೇಹಕ್ಕೆ ಗುರಿಯಿಟ್ಟು 100 ಬಾಣಗಳನ್ನು ಹೊಡೆದನು. ಇದಾದ ನಂತರ ಒಂದೊಂದು ಬಾಣಗಳಿಂದ ಪ್ರತಿಯೊಬ್ಬ ಸೈನಿಕನ ದೇಹವನ್ನು ಚುಚ್ಚಿದನು. ರಥಗಳ ಸಾರಥಿಗಳಲ್ಲಿ ಪ್ರತಿಯೊಬ್ಬರ ಮೇಲೆ 10 ಬಾಣಗಳನ್ನು ಪ್ರಯೋಗಿಸಿ ಅವರನ್ನು ಕೊಂದನು. ಯೋಧರನ್ನು ಹೊತ್ತು ಓಡಾಡುವ ಕುದುರೆ ಮತ್ತು ಆನೆಗಳಂತಹ ಪ್ರಾಣಿಗಳಿಗೆ ಗುರಿಯಿಟ್ಟು 3 ಬಾಣಗಳನ್ನು ಹೊಡೆದು ಅವುಗಳನ್ನು ಕೊಂದನು. ರಣಭೂಮಿಯಲ್ಲಿದ್ದವರೆಲ್ಲ ಪ್ರದ್ಯುಮ್ನನ ಈ ಅದ್ಭುತ ಕಾರ್ಯವನ್ನು ಕಂಡಾಗ ಎರಡು ಸೈನ್ಯಗಳ ಮಹಾಯೋಧರು ಅವನ ಶೌರ್ಯವನ್ನು ಹೊಗಳಲು
ಇದ್ದ ವಿಮಾನವು ಇನ್ನೂ ನಿಗೂಢವಾಗಿಯೇ ಇತ್ತು. ಅದು ಎಷ್ಟು ಅಸಾಧಾರಣವಾಗಿತ್ತು ಎಂದರೆ, ಕೆಲವೊಮ್ಮೆ ಆಕಾಶದಲ್ಲಿ ಹಲವಾರು ವಿಮಾನಗಳು ಇದ್ದಂತೆ, ಕೆಲವೊಮ್ಮೆ ಒಂದು ಇಲ್ಲದಂತೆ ಕಾಣುತ್ತಿತ್ತು. ಒಮ್ಮೊಮ್ಮೆ ಅದು ಗೋಚರವಾಗುತ್ತಿತ್ತು, ಒಮ್ಮೊಮ್ಮೆ ಅಗೋಚರವಾಗುತ್ತಿತ್ತು. ಯದುವೀರರಿಗೆ ವಿಮಾನವು ಎಲ್ಲಿದೆ ಎಂದು ತಿಳಿಯದೆ ತಬ್ಬಿಬ್ಬಾಗುತ್ತಿದ್ದರು. ಕೆಲವೊಮ್ಮೆ ವಿಮಾನವು ನೆಲದ ಮೇಲೆ ಕಾಣುವುದು, ಕೆಲವೊಮ್ಮೆ ಆಕಾಶದಲ್ಲಿ ಹಾರಾಡುವುದು ಕಾಣುವುದು. ಒಮ್ಮೊಮ್ಮೆ ಅವರಿಗೆ ವಿಮಾನವು ಒಂದು ಗುಡ್ಡದ ಮೇಲೆ ಕಾಣುತ್ತಿತ್ತು, ಒಮ್ಮೊಮ್ಮೆ ನೀರಿನ ಮೇಲೆ ತೇಲುತ್ತಿತ್ತು. ಈ ಅದ್ಭುತ ವಿಮಾನವು ಗಾಳಿಯಲ್ಲಿನ ಮಿಂಚು ಹುಳದಂತೆ ಆಕಾಶದಲ್ಲಿ ಹಾರುತ್ತಿತ್ತು. ಒಂದು ಕ್ಷಣವೂ ಒಂದೇ ರೀತಿಯಾಗಿ ಇರುತ್ತಿರಲಿಲ್ಲ. ವಿಮಾನವನ್ನು ಅರ್ಥವಾಗದ ಕೌಶಲದಿಂದ ನಿರ್ವಹಿಸಿದರೂ ಶಾಲ್ವನು ತನ್ನ ವಿಮಾನ ಮತ್ತು ಸೈನಿಕರೊಡನೆ ಇದ್ದ ಸ್ಥಳಕ್ಕೆ ಯದುವಂಶದ ದಳಪತಿಗಳು ಮತ್ತು ಸೈನಿಕರು ಧಾವಿಸುತ್ತಿದ್ದರು. ಯಾದವರ ಬಾಣಗಳು ಸೂರ್ಯನಂತೆ ಪ್ರಕಾಶಮಾನವಾಗದಿದ್ದವು ಮತ್ತು ಸರ್ಪಗಳ ನಾಲಿಗೆಗಳಂತೆ ಅಪಾಯಕಾರಿಯಾಗಿದ್ದವು. ಯಾದವ ವೀರರು ಒಂದೇ ಸಾಮಾನ್ಯ ಬಾಣಗಳ ಮಳೆಯನ್ನು ಕರೆಯುತ್ತಿದ್ದರಿಂದ ಶಾಲ್ವನ ಸೈನಿಕರಿಗೆ ಯಾತನೆಯಾಯಿತು ಮತ್ತು ಬಾಣಗಳ ಈ ದಾಳಿಯಿಂದ ಸ್ವತಃ ಶಾಲ್ವನೇ ಮೂರ್ಛೆ ಹೋದನು. ಶಾಲ್ವನ ಸೈನಿಕರು ಮತ್ತು ಹೋರಾಟಗಾರರು ಬಹುಬಲಶಾಲಿಗಳಾಗಿದ್ದರು. ಅವರ ಬಾಣಗಳು ಯಾದವ ವೀರರನ್ನು ಸಂಕಟಪಡಿಸಿದವು. ಆದರೆ ಯಾದವರು ಎಷ್ಟು ಬಲಶಾಲಿಗಳಾಗಿದ್ದರು ಮತ್ತು ದೃಢ ಸಂಕಲ್ಪ ಮಾಡಿದ್ದರೆಂದರೆ, ಅವರು ತಮ್ಮ ಆಯಾಕಟ್ಟಿನ ಸ್ಥಳದಿಂದ ಕದಲಿಲ್ಲ. ರಣಭೂಮಿಯಲ್ಲಿ ಸಾಯಬೇಕು ಅಥವಾ ವಿಜಯವನ್ನು ಗಳಿಸಬೇಕು ಎಂದು ಅವರ ಸಂಕಲ್ಪ ಮಾಡಿದ್ದರು. ರಣಭೂಮಿಯಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗಬಹುದು, ಗೆದ್ದರೆ ಈ ಭೂಮಿಯಲ್ಲಿ ಸುಖಪಡಬಹುದು ಎಂದು ಅವರಿಗೆ ನಿಶ್ಚಯವಾಗಿತ್ತು. ಶಾಲ್ವನ ದಂಡನಾಯಕನ ಹೆಸರು ಧ್ಯುಮಾನ್. ಅವನು ಬಹುಬಲಶಾಲಿ. ಪ್ರದ್ಯುಮ್ನನ 25 ಬಾಣಗಳು ಅವನನ್ನು ಚುಚ್ಚಿದರೂ ಅವನು ಇದ್ದಕ್ಕಿದ್ದಂತೆ ತನ್ನ ಭಯಂಕರ ಗದೆಯನ್ನು ಹಿಡಿದು ಪ್ರದ್ಯುಮ್ನನ ಮೇಲೆ ದಾಳಿ ಮಾಡಿದನು. ಅವನು ಎಷ್ಟು ಬಲವಾದ ಪೆಟ್ಟನ್ನು ಕೊಟ್ಟನೆಂದರೆ ಪ್ರದ್ಯುಮ್ನನಿಗೆ ಜ್ಞಾನ ತಪ್ಪಿತು. ಕೂಡಲೇ ಜನರು ಅವನು ಸತ್ತು ಹೋದ ಎಂದು ಕೂಗಿಕೊಳ್ಳಲು ಪ್ರಾರಂಭಿಸಿದರು. ಪ್ರದ್ಯುಮ್ನನ ಎದೆಯ ಮೇಲೆ ಗದಾಪ್ರಹಾರವು ಸಾಮಾನ್ಯ ಮನುಷ್ಯನ ಎದೆಯನ್ನು ತುಂಡು ಮಾಡುವಷ್ಟು ಕ್ರೂರವಾಗಿತ್ತು. ದಾರುಕನ ಮಗನು ಪ್ರದ್ಯುಮ್ನನ ರಥವನ್ನು ನಡೆಸುತ್ತಿದ್ದನು. ವೈದಿಕ ಯುದ್ಧ ತತ್ವಗಳಂತೆ ಸಾರಥಿಯು ರಥದಲ್ಲಿರುವ ವೀರನು ಯುದ್ಧದಲ್ಲಿ ಸಹಕರಿಸಬೇಕು. ಆದುದರಿಂದ ರಣಭೂಮಿಯಲ್ಲಿ ತೀರಾ ಅಪಾಯಕರವಾದ ಸನ್ನಿವೇಶದಲ್ಲಿ ಸಾರಥಿಯು ರಥದಲ್ಲಿರುವ ವೀರನನ್ನು ರಕ್ಷಿಸಬೇಕು. ಆದುದರಿಂದ ದಾರುಕನು ಪ್ರದ್ಯುಮ್ನನ್ನು ರಣಭೂಮಿಯಿಂದ ಕರೆದೊಯ್ದನು. 2 ಗಂಟೆಗಳ ನಂತರ ಪ್ರಶಾಂತವಾದ ಸ್ಥಳದಲ್ಲಿ ಪ್ರದ್ಯುಮ್ನನಿಗೆ ಪ್ರಜ್ಞೆ ಮರಳಿತು. ತಾನು ರಣಭೂಮಿಯಲ್ಲಿಲ್ಲ ಎನ್ನುವುದನ್ನು ಕಂಡು ಅವನು ಸಾರಥಿಗೆ ಕಟುವಾಗಿ ಮಾತನಾಡಿದನು.
ನೀನು ಅತ್ಯಂತ ಹೇಯವಾದ ಕಾರ್ಯವನ್ನು ಮಾಡಿದ್ದೀಯೆ. ನೀನು ನನ್ನನ್ನು ರಣರಂಗದಿಂದ ಹೇಗೆ ಕರೆದುಕೊಂಡು ಬಂದೆ?
ಸಾರಥಿ, ನಮ್ಮ ಕುಟುಂಬದಲ್ಲಿ ಯಾರನ್ನೇ ಆದರೂ ರಣರಂಗದಿಂದ ಕರೆದುಕೊಂಡು ಹೋದದ್ದನ್ನು ನಾನು ಕೇಳಿಲ್ಲ. ಅವರಲ್ಲಿ ಯಾರು ಯುದ್ಧವಾಗುತ್ತಿದ್ದಾಗ ರಣಭೂಮಿಯನ್ನು ಬಿಡಲಿಲ್ಲ. ನನ್ನನ್ನು ರಣರಂಗದಿಂದ ಕರೆದುಕೊಂಡು ಬಂದು ನನ್ನ ಮೇಲೆ ಅಪಕೀರ್ತಿಯ ದೊಡ್ಡ ಹೊರೆಯನ್ನು ಹೊರಿಸಿದ್ದಿ. ಯುದ್ಧವಾಗುತ್ತಿದ್ದಾಗ ನಾನು ರಣಭೂಮಿಯನ್ನು ಬಿಟ್ಟೆ ಎಂದು ಜನರು ಹೇಳುತ್ತಾರೆ. ಸಾರಥಿ, ನೀನು ಅಪರಾಧಿ. ನೀನೊಬ್ಬ ಹೇಡಿ ಮತ್ತು ಪೌರುಷವನ್ನು ಕಳೆಯುವವನು. ನನ್ನ ದೊಡ್ಡಪ್ಪ ಬಲರಾಮನ ಮುಂದೆ ಮತ್ತು ನನ್ನ ತಂದೆ ಕೃಷ್ಣನ ಮುಂದೆ ನಾನು ಹೇಗೆ ಹೋಗಲಿ? ಏನು ಹೇಳಲಿ ಹೇಳು. ಪ್ರತಿಯೊಬ್ಬರೂ ನನ್ನ ವಿಷಯವನ್ನೇ ಮಾತನಾಡುವರು. ನಾನು ಯುದ್ಧ ಭೂಮಿಯಿಂದ ಓಡಿ ಹೋದೆ ಎಂದು ಹೇಳುವರು. ಅವರು ಈ ವಿಷಯವಾಗಿ ನನ್ನನ್ನು ಕೇಳಿದರೆ ನಾನು ಏನು ಉತ್ತರ ಕೊಡಲಿ? ನನ್ನ ಅತ್ತಿಗೆ ನಾದಿನಿಯರು, ಪ್ರಿಯ ವೀರ, ನೀನು ಇಂತಹ ಹೇಳಿ ಹೇಗಾದೆ? ನೀನು ನಪುಂಸಕನಾದೆಯಾ? ನಿನ್ನ ವಿರುದ್ಧವಾಗಿ ಯುದ್ಧ ಮಾಡಿದವರ ಕಣ್ಣಲ್ಲಿ ಇಷ್ಟರ ಮಟ್ಟಿಗೆ ಇಳಿದು ಹೋದೆಯಾ ಎಂದು ನನ್ನನ್ನು ಹಾಸ್ಯ ಮಾಡುವರು.
ಸಾರಥಿ, ನನ್ನನ್ನು ರಣಭೂಮಿಯಿಂದ ಕರೆತಂದು ನೀನು ದೊಡ್ಡ ಅಪರಾಧವನ್ನು ಮಾಡಿದ್ದೀಯೇ. ಪ್ರದ್ಯುಮ್ನನ ಸಾರಥಿಯು ಹೀಗೆ ಉತ್ತರ ಹೇಳಿದನು.
ಪ್ರಿಯ ಒಡೆಯ, ನೀನು ದೀರ್ಘಾಯುವಾಗು ಎಂದು ನನ್ನ ಬಯಕೆ. ರಥದಲ್ಲಿರುವ ವೀರನು ಅಪಾಯದಲ್ಲಿರುವಾಗ ಅವನಿಗೆ ಸಹಾಯ ಮಾಡುವುದು ಸಾರಥಿಯ ಕರ್ತವ್ಯ. ಆದುದರಿಂದ ನಾನು ತಪ್ಪು ಮಾಡಿದ್ದೇನೆ ಎಂದು ನನಗೆ ತೋರುವುದಿಲ್ಲ. ನೀನು ಯುದ್ಧದ ವಿಷಯಗಳಲ್ಲಿ ಸಂಪೂರ್ಣವಾಗಿ ಸಮರ್ಥನು. ಅಪಾಯದ ಸನ್ನಿವೇಶದಲ್ಲಿ ಪರಸ್ಪರ ರಕ್ಷಣೆ ಕೊಡುವುದು ಸಾರಥಿಯ ಮತ್ತು ಯೋಧನ ಕರ್ತವ್ಯ. ನನಗೆ ಯುದ್ಧದ ನಿಯಂತ್ರಕ ತತ್ವಗಳ ಸಂಪೂರ್ಣ ಅರಿವಿತ್ತು. ನಾನು ನನ್ನ ಕರ್ತವ್ಯವನ್ನು ಮಾಡಿದೆ. ಶತ್ರುವು ಇದಕ್ಕಿದ್ದಂತೆ ಗದೆಯಿಂದ ನಿನಗೆ ಎಂತಹ ಪೆಟ್ಟನ್ನು ಕೊಟ್ಟೆನೆಂದರೆ ನೀನು ಮೂರ್ಛೆ ಹೋದೆ. ಶತ್ರುಗಳಿಂದ ಸುತ್ತುವರಿಯಲ್ಪಟ್ಟ ನೀನು ಬಹಳ ಅಪಾಯಕಾರ ಸ್ಥಿತಿಯಲ್ಲಿದ್ದೆ. ಆದುದರಿಂದ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೆ. ಶಾಲ್ವ ಮತ್ತು ಯದುವಂಶದವರ ನಡುವೆ ಕದನ ಎಂಬ 75ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.